ಪೌರುಷೇತ್ವಯೋ ಕಾರಣಾಭಾವೇನ ಪ್ರಾಮಾಣ್ಯಮೇ ದುರ್ಲಭಂ. ಇನ್ನು ವೇದಗಳು ಪೌರುಷೇಯನೋ ಅಪೌರುಷೇಯನೋ ಅಂತ ಇಟ್ಕೊಂಡ್ರೆ ಪ್ರಾಮಾಣ್ಯ ಒಪ್ಪೋದೇ ಭಾರಿ ಕಷ್ಟ. ಪೌರುಷೇಯ ಆದರೂ ಅದೇ ಕಷ್ಟ, ಅಪೌರುಷೇಯ ಆದರೂ ಅದೇ ಕಷ್ಟ. ಅಂದರೆ ವೇದ ಪೌರುಷೇಯ ಅಂತ ಒಬ್ಬರಿಗೂ ಪ್ರಾಬ್ಲಮ್ ಇದೆ. ಪೌರುಷೇಯ ಸರಿ, ಪ್ರಾಮಾಣ್ಯ ಎಲ್ಲಿಂದ ಬಂತು ಅಂತ ಕೇಳುತ್ತೆ, ಉತ್ತರ ಕೊಡೋದು ಕಷ್ಟ ನಿಮಗೆ. ಅಪೌರುಷೇಯ ಅಂತೀರಿ, ಅದಕ್ಕೂ ಪ್ರಾಮಾಣ್ಯ, ಅದಕ್ಕೂ ಪ್ರಾಬ್ಲಮ್ ಇದೆ. ಏನು ಅಂದರೆ ಸ್ವತಃ ಅದಕ್ಕಿನ್ನೊಂದು ಪ್ರಮಾಣ ಏನು ಅಂತ ಕೇಳ್ತೇವೆ. ಆವಾಗ ವೇದ ಪ್ರಮಾಣ ಅಂತ ಹೇಳಿದುಕೊಂಡ್ರೆ ಅದಕ್ಕಿನ್ನೊಂದು ಏನು ಪ್ರಮಾಣ ಅಂತ ಕೇಳುತ್ತೇವೆ, ಮತ್ತೆ ಕೊಡೋದು ಅದಕ್ಕೇನು ಕೇಳ್ತೇವೆ, ಕೊನೆಗೆ ಎಂಡ್ಲೆಸ್. ಅದು ಸ್ವತಃ ಪ್ರಾಮಾಣ್ಯ ಅಂಗೀಕಾರೇತು ವೇದ ವಿರುದ್ಧಾನಾಮಪಿ ಶಾಕ್ಯಾದಿ ವಚಸಾಂ ತಥಾ ತ್ವಾಪಾತೇನ ಪುನರ್ವೇದ ಅಪ್ರಾಮಾಣ್ಯತಾದವಶ್ಚಂ. ನೋಡ್ರಿ, ಹಾಗೆಲ್ಲ ಕೇಳಬಾರದು. ವೇದಗಳು ಸೆಲ್ಫ್ ವ್ಯಾಲಿಡ್. ಸ್ವತಃ ಪ್ರಮಾಣ ಅಂತೀವಂದ್ರೆ ಶಾಕ್ಯರು ಅಂದರೆ ಬೌದ್ಧರು, ಬೌದ್ಧಾದಿಗಳು ಹಾಗೆ ಹೇಳ್ಕೊತಾರೆ. ನಮ್ಮದು ಸ್ವತಃ ಪ್ರಮಾಣ ಅಂತಾರೆ. ನೀವು ಆಧಾರ ಕೊಟ್ಟು ಹೇಳೋದಕ್ಕೆ ಹೋದರೆ ಎಂಡ್ಲೆಸ್. ಆಧಾರ ಕೊಡದೆ ಇದನ್ನೇ ನಂಬರಿ ಅಂದರೆ ಎಲ್ಲರೂ ಅದೇ ಶುರು ಮಾಡ್ತಾರೆ, ನಮ್ಮ ಮಾತು ನಂಬರಿ ಅಂತಾರೆ. ಆಮೇಲೆ ಏನು ಮಾಡ್ತೀರಿ? ಕಿಂಚ ಶಬ್ದಶೈವ ಪ್ರಾಮಾಣ್ಯಂ ದುರ್ಘಟಂ ಅರ್ಥ ಸಂಸ್ಪರ್ಶ ಶೂನ್ಯತ್ವ. ಇನ್ನು ನೋಡಿ, ವೇದಗಳ ವಿಚಾರ ಆಮೇಲೆ ಮಾಡೋಣಂತೆ. ವೇದಗಳು ಶಬ್ದ ಹೌದಲ್ಲೋ, ಶಬ್ದರೂಪನೇ ವೇದ ಹೌದಲ್ಲ. ಶಬ್ದ ಅಂದ್ರೆ ಏನೋ ಹೊರಡಿಸೋದು. ನಾವು ಶಬ್ದಕ್ಕೆ ಪ್ರಾಮಾಣ್ಯ ಒಪ್ಪೋದಿಲ್ಲ, ವೇದಕ್ಕಿನ್ನೇನು ಒಪ್ಪೋದು ಬಂತು. ಯಾರ ಮಾತು ಕೇಳಲ್ಲ ಬರೀ ಇವ್ರನ್ನ ಕೇಳಿ ಮಾತು ಕೇಳ್ತೀಯ ಅಂದರೆ ಯಾರ ಮಾತು ಕೇಳಲ್ಲ. ಏ, ಅವ್ರ ಮಾತು ಇವ್ರು ಸಾವಿರ ಮಂದಿನ ಕೇಳಿದ್ರೆ ಒಂದು ಮಾತು ಏನು ಹೇಳಿದ್ರು ಗೊತ್ತಿರಲಿ, ಯಾರ ಮಾತು ಕೇಳೋದಿಲ್ಲ. ಮೂದು ಶಬ್ದನೇ ಒಪ್ಪೋದಿಲ್ಲ ಅನ್ನೋರಿಗೆ ಇನ್ನು ವೇದ ಒಪ್ತೀರಾ ಅಂತ ಕೇಳಿದ ಅರ್ಥ. ಮೂದು ಅಲ್ಲಿ ವೇದ ಶಬ್ದ ಶೈವ ಪ್ರಾಮಾಣ್ಯ ದುರ್ಘಟಂ ಅರ್ಥ ಸಂಸ್ಪರ್ಶ ಶೂನ್ಯತ್ವ. ಯಾತಕ್ಕೆ ಶಬ್ದಕ್ಕೆ ಪ್ರಾಮಾಣ್ಯ ಒಪ್ಪೋದಿಲ್ಲ ಅಂದರೆ ಶಬ್ದಕ್ಕೂ ಅರ್ಥಕ್ಕೂ ಸ್ಪರ್ಶಕ್ಕೆ ಕಾರಣನೇ ಇಲ್ಲ. ವಾಕ್ಯಾರ್ಥ ಪ್ರತ್ಯಯನ ಪ್ರಕಾರ ನಿರೂಪಣಾಚ್ಯ. ಒಂದು ವಾಕ್ಯಾರ್ಥವನ್ನು ಹೇಗೆ ಹೇಳುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದೇ ಇಲ್ಲ. ಅದರಿಂದಾಗಿನೇ ಶಬ್ದಕ್ಕೂ ಅರ್ಥಕ್ಕೂ ಏನಿಲ್ಲ, ಇರ್ ನೋ ಕನೆಕ್ಷನ್. ಕುತಃ ತದ್ ವಿಶೇಷಸ್ಯ ವೇದಸ್ಯ. ಶಬ್ದಕ್ಕೆ ಪ್ರಾಮಾಣ್ಯ ಇಲ್ಲದೆ ಹೋದಾಗ ಶಬ್ದದ ವಿಶೇಷ ಅಂಬುದು ವೇದ ಹೊತ್ತಾನೆ. ಶಬ್ದ ಅಂದರೆ ಆಗಮ, ಆಗಮದ ವಿಶೇಷವೇ ವೇದ. ಆಗಮಕ್ಕೆ ಪ್ರಾಮಾಣ್ಯ ಒಪ್ಪದೆ ಹೋದಾಗ ಆಗಮ ವಿಶೇಷವಾದ ವೇದಕ್ಕೆ ಪ್ರಾಮಾಣ್ಯ ಆಗಿ ಒಪ್ತೀವಿ ನಾವೀಗ, ಒಪ್ಪೋದೇ ಇಲ್ಲ ಅಂತ ಹೇಳಿದ. ಹೊಟ್ಟಿನ ಮೇಲೆ ಪ್ರತ್ಯಕ್ಷಾದಿ ಮೂರು ಕೂಡ ನಮ್ಮ ಕಡೆಗಿದೆ. ನಮ್ಮ ಕಡೆ ಅಂದ್ರೆ ಏನೋ, ದೇವ್ರನ್ನ ಒಪ್ಪದೇ ಇರೋರ ಕಡೆಗಿದೆ. ಮತ್ತೆ ನೀವು ಹೇಳೋದಕ್ಕೆ ಹೋದ್ರೆ ಒಂದು ನಿಮ್ಮ ಕಡೆಗಿಲ್ಲ ಅಂತ ಹೇಳ್ಬಿಟ್ಟು ನೋಡೋರಿಗೆ ಇದೆಲ್ಲ ಒಳ್ಳೆ ನಾಸ್ತಿಕರವಾದಗಳೆಲ್ಲ ಸಮಪ್ ಮಾಡ್ತಾ ಇದ್ದಾರೆ. ಪ್ರಯೋಜನಂಚ ಈಶ್ವರ ಜಿಜ್ಞಾಸಾಯ ಅಭ್ಯುದಯೋ ವಾಶ್ಚಾತ್ ಮೋಕ್ಷೋ ವಾ. ಹೌಲಿ ಬಿಡಿ, ಪ್ರಯೋಜನ ಆದ ರೀತಿಯಾಗಿ ಹೋಗಲಿ. ಇದರಿಂದ ಏನಿದೆ, ಅಭ್ಯುದಯೋವಾ ಸಾಕ್ಷಾತ್ ಮೋಕ್ಷೋವಾ. ಬ್ರಹ್ಮ ಜಿಜ್ಞಾಸೆ ಮಾಡ್ತೇವೆ. ಏನಾರು ಪ್ರಮೋಷನ್ ಮೋಷನ್ ಬರುತ್ತೆ, ಅಭ್ಯುದಯ ಬರುತ್ತ ನಮಗೆ. ಸುಧಾ ಓದಿದ್ದಾರೆ ಅಂತೇಳಿ ಎಲ್ಲರೂ ಪ್ರಮೋಷನ್ ಕೊಟ್ಟು ಕೇಳಿದ್ದಾರೆ, ಯಾವ್ದಾರ ಕೂಡ ಎಲ್ಲೆಲ್ಲೂ ಇಲ್ಲ. ಅಥವಾ ಮೋಕ್ಷ ಸಿಗುತ್ತಾ? ಅದೂ ಇಲ್ಲ. ಸಾಧ್ಯ ತಸ್ಯ ಧರ್ಮಾದಿ ಲಘೂಪಾಯ ಸಾಧ್ಯಸ್ಯ ಶಾಸ್ತ್ರಾಂತರ ಪ್ರಯೋಜನತ್ವ. ನೀವು ಬ್ರಹ್ಮ ಜಿಜ್ಞಾಸೆ ಮಾಡಿ ತಲೆ ಕೆಡಿಸಿಕೊಂಡು ಉದ್ಧಾರ ಆಗೋದಕ್ಕಿಂತ ಸಿಂಪಲ್ ಮೆಥಡ್ ಇದೆ. ಏನದು? ಸಸ್ಯ ಧರ್ಮಾದಿ ಲಘೂಪಾಯ ಸಾಧ್ಯಸ್ಯ. ಧರ್ಮಾದಿಗಳಿಗೆ ಬಹಳ ಸಿಂಪಲ್ ಅದು. ಯಾಕಷ್ಟೇ ಕೊಟ್ಟ ನಮಸ್ಕಾರ ಮಾಡಿಬಿಟ್ಟ, ಎಷ್ಟು ಸುಲಭ. ಅದನ್ನು ಮಾಡೋದು ಬಿಟ್ಟು ಯಾರು ತಲೆ ಕೆಡಿಸ್ಕೋಬೇಕು? ಲಂಚ ಕೊಟ್ಟು ಪಾಸ್ ಆಗೋದಾರೆ ಯಾಕೆ ಓದ್ಬೇಕು ಅಂತಾರಲ್ಲ ಹಾಗೆ. ನೀವು ಕಷ್ಟಪಟ್ಟು ಓದಿದ್ರೆ ನೋಡಿ, ನಾನು ಓದ್ದರೆ ಕಾರ್ಯ ಕೂಡ ಹೋದ್ರೆ ಸರ್ಟಿಫಿಕೇಟ್ ತಂದೆ ಅಂತ ತೋರಿಸಿದ್ರೆ ಆಗೋ ಹಾಗೆ ಹಾಗಾಗುತ್ತೆ. ಲಘುಪಾಯ ಇದೆ, ಲಘುಪಾಯದ ಗುರುಪಾಯ ಅನುಸರಣೆ ಮಾಡಬಾರ್ದು. ಅದು ಸಿಂಪಲ್ ಮೆಥಡ್ ಇದ್ದಾಗ ಡಿಫಿಕಲ್ಟ್ ಮೆಥಡ್ ಹುಡುಕ್ಬಾರ್ದು. ಶಾಸ್ತ್ರಾಂತರ ಪ್ರಯೋಜನತ್ವ, ಮತ್ತೆ ಶಾಸ್ತ್ರಾಂತರ ಪ್ರಯೋಜನ ಬೇರೆ ಶಾಸ್ತ್ರದಿಂದ ಕೆಲಸ ಆಗುತ್ತಿದ್ದು. ಲೋಕದಲ್ಲಿ ಅಭ್ಯುದಯ ಬರಬೇಕಾ ನಿಮಗೆ, ಶಾಸ್ತ್ರ ಓದಿ ಪಡಬೇಕಾಗಿಲ್ಲ. ಬೇರೆ ಕೆಲಸ ಮಾಡಿದ್ರೆ ಆಯ್ತು. ಗಣಿಗಾರಿಕೆ ಮಾಡಿ ಎಷ್ಟು ದುಡ್ಡು ಬರುತ್ತೆ ನಿಮಗೆ ಗೊತ್ತಾನೆ. ಗಣಿಗಾರಿಕೆ ಮಾಡಬಹುದು, ವ್ಯಾಪಾರ ಮಾಡಬಹುದು, ಬೇಕಾದಷ್ಟಿದೆ. ಇನ್ನು ಮೋಸ ಗೆಸ್ತು ಮಾಡಿ ಇನ್ನೂ ಜಾಸ್ತಿ ಬರುತ್ತೆ. ನ ದ್ವಿತೀಯ, ಇನ್ನು ಮೋಕ್ಷ ಸಿಗುತ್ತೆ ಅಂತ ಹೇಳಕ್ ಹೋಗ್ಬೇಡಿ. ತಸ್ಯಾಪಿ ಅಪಾಪ ಸೋಮಂ ಇತ್ಯಾದಿ ಆಗಮೇನ ರಘುಪಾಯಂತರ ಸಾಧ್ಯತಾವಗಮ. ಮೋಕ್ಷಕ್ಕೆ ಉಪಾಯ ಹೇಳಿದ್ದಾರೆ. ಅಪಾಮ ಸೋಮಂ ಅಮೃತಾಹೋಮ, ಸೋಮರಸವನ್ನು ಕುಡಿಯೋಣ, ಮೋಕ್ಷ ಹೊಂದೋಣ ಅಂತ ಹೇಳಿಬಿಟ್ಟಿದ್ದಾರೆ. ಸೋಮರಸ ಯಾವಾಗ ಸಿಗುತ್ತೆ? ಯಜ್ಞ ಮಾಡಿದ್ರೆ ಸಿಗುತ್ತೆ ಅಷ್ಟೇ. ಸೊ ಜ್ಞಾನ ಬೇಡ ಅಂತಾಯ್ತು. ನಚ್ಚಿ ನಮ್ಮಲ್ಲಿ ಹಾಗೆ ತಾನೆ ಆಗಿರೋದು. ಈಗ ಮುಂದುವರ್ಬೇಕಾದ್ರೆ ಶಾಸ್ತ್ರ ಯಾಕೆ ಓದ್ತೀರಿ? ಬೇರೆ ಕೋರ್ಸ್ ಮಾಡಿರಿ, ಸುಖವಾಗಿರ್ಬೋದು. ಹಾಗೇನೆ ಏನು ಮನೆ ಗಿನೆ ಇದೆಯಾ? ವೈಭವನೇ ವೈಭವ. ಎಷ್ಟು ಅಧಿಕಾರ ಬರುತ್ತೆ, ಎಷ್ಟು ವೈಭವ ಇರುತ್ತೆ ನೋಡಿದ್ರೆ ಅಂತ ಹೇಳಿದ್ದಾರೆ. ಇವೆಲ್ಲ ಕಣ್ಣಿಗೆ ಕಾಣ್ತಕ್ಕಂಥ ಇವೇನೆ. ಇನ್ನು ಯಜ್ಞ ಯಾಗ ಮಾಡಿದ್ರೆ ಸಾಕಲ್ಲ, ಲೌಕಿಕ ಮಾಡಬೇಕಾ? ಆಗೊಮ್ಮೆ ಹೋಮ ಮಾಡಿಬಿಟ್ರೆ ಮುಗಿದೋಯ್ತು ಅಷ್ಟೇ. ವರ್ಷಕ್ಕೊಮ್ಮೆ ಅವ್ರ ಜ್ಯೋತಿಶಾಸ್ತ್ರನೋ ಪವಮಾನ ಮಾಡಿಬಿಟ್ರೆ ಮುಗಿದೋಯ್ತು. ಅನೇಕ ವರ್ಷಗಳ ಕಾಲ ನಿಶ್ಚಿಂತೆಯಾಗಿರ್ಬೋದು. ಮತ್ತೆ ಏಕಶೈವ ಕರ್ಮಣ ಅಭ್ಯುದಯ ನಿಶ್ರೇಯಸ್. ಇವತ್ತು ಜ್ಯೋತಿಶಾಸ್ತ್ರ ಹೋಮ ಮಾಡೋರಷ್ಟು ಪವಮಾನ ಮಾಡೋರು ಕಡಿಮೆ ಇರ್ಬೋದು. ಬಟ್ ಶಾಸ್ತ್ರ ಓದೋರಿಗೆ ಕಂಪೇರ್ ಮಾಡಿದರೆ ಅವ್ರ ಸಂಖ್ಯೆ ಏನಿದೆ? ಜಾಸ್ತಿ ಇದೆ. ಶಾಸ್ತ್ರ ಓದೋರಿಗೆ ಕಂಪೇರ್ ಮಾಡಿದರೆ ಪವಮಾನ ಇತ್ಯಾದಿ ಮಾಡಿಕೊಂಡು ಬಾರಿಸು ಮುಂದುವರೆದಿದ್ದೇವೆ ಅಂತ ತಿಳ್ಕೊಳ್ಳೋ ಜನರ ಸಂಖ್ಯೆ ಎಷ್ಟಿದೆ? ತುಂಬ ಜಾಸ್ತಿ ಇದೆ. ಆದ್ದರಿಂದ ಅದು ಇದ್ಕೊಂಡ್ರೆ ಸಾಕು. ಇದಕ್ಕೆ ಯಾಕೆ ಬರಬೇಕು? ನಾವೇನು ಪ್ರಶ್ನೆ ಮಾಡಕ್ಕೆ ಕೊಟ್ಟಿದ್ದಾರೋ ಜನ ಏನು ಮಾಡ್ತಿದ್ದಾರೆ? ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಈಗಾಗಲೇ. ರಚಿ ಏಕಶೈವ ಕರ್ಮನು ಅಭ್ಯುದಯ ನಿಶ್ರೇಯಸೇದು ತ್ವಂ ವಿರುದ್ಧಂ. ಒಂದೇ ಒಂದು ಕರ್ಮಕ್ಕೆ ಅಭ್ಯುದಯನೂ ಕೊಡುತ್ತೆ, ಮೋಕ್ಷನೂ ಕೊಡುತ್ತೆ ಅಂತ ನೀವು ಹ್ಯಾಕ್ ಕೊಡುತ್ತೆ ಅಂತ ಪ್ರಶ್ನೆ ಮಾಡಬೇಡಿ. ಫಲಾಭಿಸಂಧ್ಯಾದಿ ಅಭಾವ ಭಾವಾಭ್ಯಾಮ್ ವಿಶೇಷೋಪಪತ್ತೇ. ಅಂದರೆ ಇದು ಕರ್ಮ ಅದು ಕರ್ಮ, ಯಾವುದು ಧರ್ಮಾದಿಗಳಿಂದನೂ ಪ್ರಯೋಜನ ಇದೆ, ಅಭ್ಯುದಯಾದಿಗಳಿದೆ. ಅದೇ ರೀತಿ ಯಜ್ಞಯಾಗಾದಿಗಳಿಂದನೂ ನಮಗೆ ಮೋಕ್ಷ ಸಿಗುತ್ತೆ ಅಂತ ಹೇಳ್ತೀರಲ್ಲ, ಅದು ಒಂದು ಕರ್ಮ, ಇದೊಂದು ಕರ್ಮ. ಒಂದೇ ಕರ್ಮಕ್ಕೆ ಎರಡು ಫಲ ಹೇಗೆ ಸಿಗುತ್ತೆ? ಅಭ್ಯುದಯ ನಿಶ್ರೇಯಸ ಹೇತುತ್ವ ವಿರುದ್ಧ, ಅಭ್ಯುದಯ ಹೇತುತ್ವ ಒಂದು, ನಿಶ್ರೇಯಸ ಹೇತುತ್ವ ಒಂದು, ಎರಡು ಹೇಗೆ ಬರುತ್ತೆ ಅಂತ ಕೇಳಿದರೆ ನೋಡಿ, ಒಂದೇ ಕರ್ಮಕ್ಕೆ ಎರಡು ಶಕ್ತಿ ಇದೆ. ಫಲಾಭಿಸಂಧ್ಯಾದಿ ಭಾವ ಅಭಾವಾಭ್ಯಾಮ್ ವಿಶೇಷೋಪತ್ತಿ, ಫಲಾಭಿಸಂಧಿಯಿಂದ ಮಾಡಿದರೆ ಅಭ್ಯುದಯ, ಫಲಾಭಿಸಂಧಿ ಇಲ್ಲದೆ ಹೋದರೆ ಮೋಕ್ಷ. ಆದ್ರಿಂದ ಎರಡೂ ಇದೆ, ಒಂದೇ ಕರ್ಮನೇ ಎರಡಕ್ಕೂ ಕಾರಣ ಆಗುತ್ತೆ. ಸೊ ಕರ್ಮ ಸಾಕು ನಮಗೆ, ಅಷ್ಟೇ ಸಾಕು, ಅಷ್ಟೇ ಸಾಕು, ಇನ್ನೇ ಹಾಕ್ಬೇಕು ನಮಗೆ. ಜಿಜ್ಞಾಸಾಚ ಮೋಕ್ಷ ಸಾಧನ ಭವಂತಿ ಕಿಂ ಸಾಕ್ಷಾದೃತ ಜ್ಞಾನದ್ವಾರೇಣ ತೇರ್ವ ಬ್ರಹ್ಮ ಜಿಜ್ಞಾಸ ಬೇಕಿಲ್ಲ. ಹೋಗ್ಲಿ, ಬ್ರಹ್ಮ ಜಿಜ್ಞಾಸದಿಂದ ಮೋಕ್ಷ ಆಗುತ್ತೆ ಅಂತ ಹೇಳೋದಾದ್ರೆ ಅದು ಡೈರೆಕ್ಟ್ ಆಗಿ ಕೊಡುತ್ತೋ ಜ್ಞಾನ ಮೂಲಕ ಕೊಡುತ್ತೋ? ಜಿಜ್ಞಾಸ ಅನ್ನೋದು ಜ್ಞಾನ ತಂದುಕೊಟ್ಟು ಮೋಕ್ಷ ಕೊಡುತ್ತೋ ಅಥವಾ ಡೈರೆಕ್ಟ್ ಆಗಿ ಮೋಕ್ಷ ಕೊಡುತ್ತೋ? ಈಗ ಸಾಕ್ಷಾತ್ ಕೊಡುತ್ತೆ ಅಂತ ಹೇಳಬಾರದು. ದೃಷ್ಟ ಅದೃಷ್ಟ ತ್ಯಾಗ ಫಲ ಕಲ್ಪನಾ ಪ್ರಸಂಗ, ಆ ರೀತಿ ಏನಾದರೂ ನೀವು ಸಾಕ್ಷಾತ್ ಕೊಡುತ್ತೆ ಅಂತ ಹೇಳಿದರೆ ಜಿಜ್ಞಾಸೆ ದುಷ್ಟ ತ್ಯಾಗ ಅದೃಷ್ಟ ಕಲ್ಪನಾ ಪ್ರಸಂಗ. ದುಷ್ಟ ತ್ಯಾಗ ಅಂದ್ರೇನೋ ಕಣ್ಣಿಗೆ ಕಂಡಿದ್ದನ್ನ ಬಿಡೋದು, ಅದೃಷ್ಟ ಕಲ್ಪನಾ ಅಂದ್ರೇನೋ ಕಣ್ಣಿಗೆ ಕಾಣದ್ದನ್ನ ಒಪ್ಪೋದು, ಅಂತ ದೋಷ ಬರುತ್ತೆ, ಸರಿಯಲ್ಲ. ಅಂದರೆ ಬರೀ ಜಿಜ್ಞಾಸೆಯಿಂದ ಏನಾಗಿಲ್ಲ, ಯಾವ ಕೆಲಸನೂ ಆಗಿಲ್ಲ, ಮೋಕ್ಷ ಸಿಗುತ್ತಾ ನಿಮಗೆ? ಸಾಧ್ಯನೇ ಇಲ್ಲ. ನ ದ್ವಿತೀಯ ಕರ್ಮಣ ಅಂದರೆ ಬರೀ ಅಪ್ಲಿಕೇಶನ್ ಹಾಕಿದ್ರೆ ಕೆಲಸ ಸಿಗೋದಿಲ್ಲ ಅಂತ ಕೇಳಿದ್ದೀರಾ? ಯೋಗ್ಯತೆ ಬೇಕಲ್ಲ ಅದಕ್ಕೆ. ಕರ್ಮಣ ಜ್ಞಾನ ಮಾತನೋತಿ ಇತ್ಯಾಗಮೇನ ಜ್ಞಾನಸ್ಯ ಲಘೂಪಾಯಂತರ ಸಾಧ್ಯತಾಧ್ಯವಸಾಯಾತ್. ಮತ್ತೆ ಜಿಜ್ಞಾಸೆಯಿಂದ ಜ್ಞಾನ ಬರುತ್ತೆ ಅಂತ ನೀವಂತೀರಿ, ಆದರೆ ಶಾಸ್ತ್ರ ಹೇಳುತ್ತೆ ಕರ್ಮಣ ಜ್ಞಾನ ಮಾತನೋತಿ ಅಂತ ಹೇಳುತ್ತೆ. ಆಯ್ತಾ, ಜಿಜ್ಞಾಸೆ ಆತಕ್ಕೆ ಬೇದಕ್ಕೆ ನಮ್ಮನ್ನು ಒಪ್ಪೋದಿಲ್ಲ, ನೀವು ಶಾಸ್ತ್ರ ಒಪ್ತಿರಲ್ಲ. ನೀವೀಗ ಕರ್ಮಣ ಜ್ಞಾನ ಮಾತನೋತಿ ವೇದವಾಕ್ಯ, ಅದು ಏನಾಗುತ್ತಲ್ಲ, ಕರ್ಮ ಮಾಡಿ ಮಾಡಿ ಜ್ಞಾನ ಅದೇ ಬಂದ್ಬಿಡುತ್ತೆ, ಮತ್ತೆ ಯಾಕೆ ಓದಬೇಕು? ಇದು ಒಂದು ಪ್ರಶ್ನೆ. ಅದಕ್ಕೆ ಆಧಾರ ವೇದಗಳೇ ಆಧಾರ. ಕರ್ಮಣ ಜ್ಞಾನ ಮಾತನೋತಿ ತ್ಯಾಗಮೇನ ಜ್ಞಾನಸ್ಯ ಲಘೂಪಾಯ ಅಂತರ ಸಾಧ್ಯತಾ ಅಧ್ಯವಸಾಯ. ಲಘೂಪಾಯ ಅಂತರ, ಲಘೂಪಾಯ ಮತ್ತೊಂದು ಲಘೂಪಾಯ, ಭಾರಿ ಸುಲಭವಾದ ಉಪಾಯ ಇದೆ, ಅದರಿಂದ ಸಾಧ್ಯವಾಗ್ತಾ ಇದೆ. ಜ್ಞಾನಸ್ಯಾಪಿ ಸಾಕ್ಷಾತ್ ಮೋಹಯ ಮೋಕ್ಷ ಹೇತುತ್ವ ಅಭ್ಯುಪಗಮೇ ಅದೃಷ್ಟ ಕಲ್ಪನ ಇವ. ಇನ್ನು ಜ್ಞಾನ ಡೈರೆಕ್ಟ್ ಮೋಕ್ಷ ಕೊಡುತ್ತೆ ಎಂಬುದು ಕೂಡ ಅದೃಷ್ಟ ಕಲ್ಪನೇ. ನಜಿ ಏನೋ ನನಗೆ ಬೇಕಾದಷ್ಟು ಹೋಗುತ್ತೆ, ಯಾವಾಗಲೂ ಕೂಡ ಬೆಳೆದು ಎಲ್ಲ ತಗೋದು, ಯಾವ ತಗೋತಾರೆ, ಎಷ್ಟು ಬೇಕೋ ಅಷ್ಟು ಹೋಗ್ತೀವಿ ಅಷ್ಟೇ. ಇದೊಂದು ವೇದವಾಕ್ಯ ಹೌದಲ್ಲ ಒಟ್ಟಿನ ಮೇಲೆ, ಮುಂದೆಗಿಂತ ಬಿಟ್ಬೇಡ, ಇದರಿಂದ ಇದೊಂದು ವೇದವಾಕ್ಯ ಹೋಗ್ತಾನೆ, ಇಷ್ಟು ಸಾಕಪ್ಪ ನಮಗೆ. ಜ್ಞಾನಸ್ಯ ಪ್ರಸಾದ ಹೇತುತಾಯ ಬಡಿಸಿದಾಗ ಯಾವ್ದು ಬೇಕಾದ್ರೂ ಊಟ ಮಾಡ್ತಾರೆ, ಎಲ್ಲ ಊಟ ಮಾಡೋಕತ್ತೇನಿಲ್ಲಲ್ಲ. ಜ್ಞಾನಸ್ಯ ಪ್ರಸಿದ್ಧ ಹೇತುತಾ ಪ್ರಸಾದ ಹೇತುತಾಯ ಪಾಪ್ಯ ದುಷ್ಟ ಇಲ್ಲ ರೀ, ಬರೀ ಜ್ಞಾನ ಕೊಡುತ್ತೆ ಅಂತ ಹೇಳಲಿಲ್ಲ, ಈಶ್ವರ ಪ್ರಸಾದದಿಂದ ಜ್ಞಾನ ಬರುತ್ತೆ ಅಂತ ಹೇಳ್ತೀರಾ, ಏನು ಸಂಬಂಧ? ಜ್ಞಾನಸ್ಯ ಪ್ರಸಾದ ಹೇತುತಾಯ ಪಾಪಿ ಅದೃಷ್ಟತ್ವ, ಜ್ಞಾನಕ್ಕೂ ಪ್ರಸಾದಕ್ಕೂ ಏನು ಸಂಬಂಧ ಇದೆ? ಏನೇನು ಸಂಬಂಧ ಇಲ್ಲ. ತತ್ಕರ್ಮ ಹರಿತೋಷಮ್ಯತ್ ಇತ್ಯಾದಿನ ತತ್ಪ್ರಸಾದಸ್ಯ ಕರ್ಮಾದಿ ಅಲ್ಪೋಪಾಯ ಸಾಧ್ಯತಾ ಪ್ರತೀತಿಶ್ಚ. ಹೋಗಿಲ್ಲಪ್ಪ, ಹರಿಪ್ರಸಾದದಿಂದ ಮೋಕ್ಷ ಅಂತ ಹೇಳಿದ್ರು ಕೂಡ ಹರಿಪ್ರಸಾದ ಯಾವುದರಿಂದ ಆಗತ್ತೆ ಅಂತ ಹೇಳ್ತಾರೆ? ತತ್ಕರ್ಮ ಹರಿತೋಷಮ್ಯತ್, ದೇವರು ಸಂತೋಷಪಡಿಸುತ್ತೆ ಅಂತ ಹೇಳ್ತಾರೆ. ದೇವರು ಸಂತೋಷಪಡಿಸೋದು ಯಾವುದು? ಕರ್ಮ. ದೇವರು ಸಂತೋಷಪಟ್ಟರೆ ಏನು ಕೊಡ್ತಾನೆ? ಮೋಕ್ಷ. ದೇವರ ಕರ್ಮದಿಂದ ಮೋಕ್ಷ ಅಂತ ಆಯ್ತಲ್ಲ, ಒಂದು ವಾಕ್ಯ ಇದೆ ಕರ್ಮಣ ಜ್ಞಾನ ಮಾತನೋತಿ, ಇನ್ನೊಂದು ಲಾಜಿಕ್ ಇದೆ ತತ್ಕರ್ಮ ಹರಿತೋಷಮ್ಯತ್ ಅಂತಿದೆ. ಎರಡು ನಮ್ಮ ಕಡೆ ಬಂತು, ಓದೋದು ಬೇಕಾಗಿಲ್ಲ ಅಂತಾಯ್ತು. ಕಿಂಚ ಅಯಮಾತ್ಮ, ಅದು ಎಷ್ಟು ಕರ್ಮ ಭಾರಿ ಸುಲಭ, ಜ್ಞಾನ ಭಾರಿ ಕಷ್ಟ. ಆದ್ರಿಂದ ಇವತ್ತು ಎಷ್ಟೋ ಜನ ಯಾತಕ್ಕೆ ಓದೋದಿಲ್ಲ, ಒಳಗೆ ದೊಡ್ಡ ಇದ್ದರು ಅಷ್ಟು ಜೋರಾಗಿರ್ತಾರೆ, ಫಿಸಿಕಲಿ ವೆರಿ ಸ್ಟ್ರಾಂಗ್ ಇರ್ತಾರೆ, ಓದೋದಕ್ಕೆ ಹೋಗೋದಿಲ್ಲ. ಯಾತಕ್ಕೆ? ಯಾಕೆ ತಲೆ ಕೆಡಿಸ್ಕೋಬೇಕು, ಆರಾಮಾಗಿದ್ದರೆ ಸಾಕು ಅಂತ ಓದ್ತಾನೆ. ಓದೋದು ಸ್ವಲ್ಪ ತಲೆ ಬಿಸಿ, ಲೌಕಿಕನೇ ತಲೆ ಬಿಸಿ ಕೆಲಸ, ಅಧ್ಯಾತ್ಮ ಭಾರಿ ತಲೆ ಬಿಸಿ. ಇದು ಯಾಕೆ ಕಷ್ಟಪಡ್ಬೇಕು? ಲಘುಪಾಯ, ಅದಕ್ಕೆ ಲಘುಪಾಯ ಅಂತ ಕರೆದ್ರು. ಕಿಂಚ ಅಯಂ ಆತ್ಮ, ಸಾಮಾನ್ಯವಾಗಿ ಡಿಪಾರ್ಟ್ಮೆಂಟ್ ಎಕ್ಸಾಮಿನೇಷನ್ನಲ್ಲಿ ಫಸ್ಟ್ ಕ್ಲಾಸ್ ಸಹ ತೊಗೋಬೇಕಾಗಿಲ್ಲ, ಏನು ತೊಗೊಂಡ್ರೆ ಸಾಕು? ಪಾಸ್ ಆದ್ರೆ ಸಾಕು. ಯಾರು ಕ್ಲಾಸ್ ಟ್ರೈ ಮಾಡೋದೇ ಇಲ್ಲ, ಯಾವ್ದಕ್ಕೆ ಟ್ರೈ ಮಾಡ್ತಾರೆ? ಯಾರು ಟ್ರೈ ಮಾಡಿದ್ರೆ ಹುಚ್ಚ ಅಂತ ಕರೀತಾರೆ. ಬುದ್ಧಿ ಇದೆಯಾ? ಅದೇ ಬುದ್ಧಿ ಇದೆಯಾ ನಿಮಗೆ? ಯಾಕೆ ಟ್ರೈ ಮಾಡ್ತೀಯ ಅದಕ್ಕೆಲ್ಲ? ಪಾಸ್ ಆದರೆ ಸಾಕಪ್ಪ, ಯಾಕೆ ತಲೆ ಕೆಡಿಸ್ಕೋತಿ ಅಂತ ಹೇಳ್ತಾರೆ ಅಷ್ಟೇ. ಆದ್ದರಿಂದನೇ ಲಘುಪಾಯ ಇದ್ದ ಕಾಲಕ್ಕೆ ಗುರುಪಾಯಕ್ಕೆ ಯಾರು ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಕಿಂಚ ಅಯಂ ಆತ್ಮ ವಿದ್ಯಾ ಕಲ್ಪಿತೋ ಬಂಧ ತದ್ವಿದ್ಯೆ ಏವ ನಿವೃತ್ತು ಅರ್ಹತಿ. ಇನ್ನ ಅದಿಷ್ಟು ಬಿಟ್ಬಿಡೋಣ. ಕಿಂಚ ಅಯಂ ಆತ್ಮ ಅವಿದ್ಯಾ ಕಲ್ಪಿತ ಬಂಧ ತದ್ವಿದ್ಯೆ ಏವ ನಿವೃತ್ತಿ ಅರ್ಹತಿ. ಇನ್ನು ಈ ಬಂಧ ಎಂಬುದು ಯಾವುದಿದೆ? ಅವಿದ್ಯಾ ಕಲ್ಪಿತವಾದದ್ದು. ಅವಿದ್ಯಾ ಕಲ್ಪಿತವಾದದ್ದು ಬಂಧ ಹೌದಾನೆ? ಸೊ ಅವಿದ್ಯಾ ಕಲ್ಪಿತವಾದ ಬಂಧ ಆದಮೇಲೆ ಏನು ಹೋದ್ರೆ ಅವಿದ್ಯೆ ಬಂಧ ಹೋಗುತ್ತೆ? ಅವಿದ್ಯೆ ಹೋದ್ರೆ ಸಾಕಷ್ಟೇ, ಜ್ಞಾನ ಬರಬೇಕಾಗಿಲ್ಲ. ಅದಕ್ಕೆ ಏನು ಬಂದರೆ ಸಾಕು? ಅಜ್ಞಾನ ಇದೆ, ಅಜ್ಞಾನ ನಿವೃತ್ತಿ ಆದ್ರೆ ಸಾಕು, ಜ್ಞಾನ ಪ್ರಾಪ್ತಿ ಆಗಬೇಕಾಗಿಲ್ಲ. ಶುಕ್ತಿಕ ಅವಿದ್ಯಾ ಕಲ್ಪಿತಂ ರಜತಮಿವ ಶುಕ್ತಿ ವಿದ್ಯೆಯ. ಇವತ್ತು ಶುಕ್ತಿ ನಾವೀಗ ನೋಡಿದ್ವಿ, ಅಲ್ಲಿ ರಜತ ಅಂತ ತಿಳ್ಕೊಂಡ್ವಿ. ನೋಡಿದ್ದು ಶುಕ್ತಿನ, ತಿಳ್ಕೊಂಡಿದ್ದು ರಜತವನ್ನ. ಅವಾಗ ಅದು ರಜತ ಅಲ್ಲ ಶುಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ? ಶುಕ್ತಿ ಗೊತ್ತಾದ ತಕ್ಷಣ ಗೊತ್ತಾಗುತ್ತೆ ಅಷ್ಟೇನೆ. ತದ್ಮಿಪ್ಪಿಕ್ಕು ನೋಡಿ ತಕ್ಷಣ ಗೊತ್ತಾಗ್ಬಿಡ. ತತ್ಕುತು ಬಂಧ ನಿವೃತ್ತಿ ಲಕ್ಷಣೇ ಮೋಕ್ಷೆ ಪರಮೇಶ್ವರ ಪ್ರಸಾದಸ್ಯ ಉಪಯೋಗ. ಅವನು ಎಷ್ಟು ಅಟ್ಯಾಕ್ ಮಾಡ್ತಾನೆ ದೇವ್ರ ಪ್ರಸಾದ ಯಾತಕ್ಕಿರ್ಬೇಕು ಇದಕ್ಕೆಲ್ಲ ಕೂಡ. ನಾವು ಕಪ್ಪೆ ಚಿಪ್ಪು ನೋಡಿದ್ವಿ ಬೆಳ್ಳಿ ಅಂತ ತಿಳ್ಕೊಂಡಿದ್ವಿ. ಆಮೇಲೆ ಏನ್ ಗೊತ್ತಾಯ್ತು, ಇದು ಕಪ್ಪೆ ಚಿಪ್ಪು ನೋಡಿದ ಮೇಲೆ ಬೆಳ್ಳಿ ಅಲ್ಲ ಅಂತ ಗೊತ್ತಾಯ್ತು. ಈಶ್ವರ ಪ್ರಸಾದ ಬೇಕಾ ಇದಕ್ಕೆ? ಏನ್ ಸಾಕಾಯ್ತು ಇದಕ್ಕೆ? ಅವಿದ್ಯಾನಿವೃತ್ತಿ ಸಾಕಾಯ್ತು, ಜ್ಞಾನ ಪ್ರಾಪ್ತಿ ಸಾಕಾಯ್ತು. ಅದು ಈಶ್ವರ ಪ್ರಸಾದ, ಪ್ರಸಾದ ಬೇಕಿಲ್ಲ ನಮಗೆ. ಪ್ರಸಾದನೇ ಬೇಕು, ಈಶ್ವರ ತಗೊಂಡು ಏನ್ ಮಾಡ್ತೀರಿ? ಪ್ರಸಾದನೇ ಬೇಡ ಅಂದ್ಮೇಲೆ ಏನ್ ಬ್ಯಾಡ್ ಬೇಡ ನಮಗೀಗ? ಈಶ್ವರ ಪ್ರಸಾದ ಬೇಕಾಗ್ತಿದ್ದ ಈಶ್ವರ ಯಾವಾಗ ಬೇಕಾಗ್ತಿದ್ದ? ಆ ತರ ಪ್ರಸಾದದಿಂದ ಕೆಲಸ ಆಗೋದಾದ್ರೆ ಅರ್ಥ ಆಯ್ತಾ? ಪ್ರಸಾದ ಬೇಕಿಲ್ಲ ಅಂತ ಹೇಳಿದ ಮೇಲೆ ಈಶ್ವರ ಇದ್ದಷ್ಟು ಬಿಟ್ಟರೆಷ್ಟು? ಕುತಸ್ತರ ತಜ್ಞಾನಸ್ಯ ಕುತಸ್ತಮಾಂಚ ತಜ್ಜಿಜ್ಞಾಸಾಯಾಹ. ಇನ್ನ ಈಶ್ವರ ಪ್ರಸಾದನೇ ಬೇಕಿಲ್ಲ ಅಂದ್ಮೇಲೆ ಆತನ ಜ್ಞಾನ ಯಾತಕ್ಕೆ ಬೇಕು? ಆತನ ಜ್ಞಾನನೇ ಬೇಕಿಲ್ಲ ಅಂದ್ರೆ ಆತನ ಬಗ್ಗೆ ತಿಳ್ಕೊಳ್ಳೋ ಟ್ರೈ ಯಾರು ಯಾಕೆ ಮಾಡ್ಬೇಕು? ಈ ಮತ್ತೆ ಒಂದು ಆಸೆ ಹೇಳ್ತಾರೆ, ಹೋಗದೂರಿಯ ದಾರಿ ಕೇಳಿ ಮಾಡುವುದೇನು, ಹೋಗದೂರಿನ ದಾರಿ ಕೇಳಿ ಮಾಡುವುದೇನು. ಒಂದೆಂದು ಹೋಗೋದಿಲ್ಲ, ಅವರಿಗೆ ಬರ್ಕೊಂಡಿದ್ದೆ ನೋಟ್ಸ್ ಮಾಡ್ಕೊಂಡಿದ್ದೆ ಮಾಡ್ಕೊಂಡಿದ್ದೆ ಯಾವ ರೂಟು ಅದು ಇದು ಅಂತ ಕೇಳಿ. ಯಾರಿಗೆ ಹೋಗೋದಿಲ್ಲ ಬರ್ತೇ ತೆರಿಗೆಗಳು ಸಿಗುತ್ತೆ ಅಂತಾರಲ್ಲ ಹಾಗೆ. ಈಶ್ವರ ವಿಷಯನೇ ಬೇಡ ಅಂದ ಮೇಲೆ ಅವ್ರ ಪ್ರಸಾದ ಬೇಡ, ಅವ್ರ ಜ್ಞಾನ ಬೇಕಾಗಿಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋದು ಬೇಕಾಗಿಲ್ಲ, ಎಲ್ಲ ವೇಸ್ಟ್. ಕರ್ಮ ಸಾಕಪ್ಪ ನಮಗೆ. ಅಥ ಪರಮಾರ್ಥ ಏವ ಎಂ ಕಬಂಧ ತರ್ಹಿ ನ ಜ್ಞಾನ ನಿವರ್ತೇತ. ಸೊ ಬಂಧ ಕಲ್ಪಿತ, ಈ ಕಲ್ಪನೆಗೆ ಕಾರಣ ಬಂಧ ಕಲ್ಪನೆ ಆಗ್ಲಿಕ್ಕೆ ಅವಿದ್ಯಾ ಕಾರಣ. ಸೊ ಅವಿದ್ಯಾ ಕಾರಣ ನಿವೃತ್ತಿ ಆದರೆ ಮೋಕ್ಷ ಸಿಗುತ್ತೆ. ಈಶ್ವರ ಪ್ರಸಾದಕ್ಕೆ ಜಾಗನೇ ಇಲ್ಲ ಅಂತ ಒಂದು ಪ್ರಶ್ನೆ. ಇಲ್ಲಪ್ಪ, ಬಂಧ ಕಲ್ಪಿತ ಅಲ್ಲ, ಇದು ವಾಸ್ತವ ಅಂತ ತಿಳ್ಕೊಬೋಣ. ಆದರೂ ಈಶ್ವರ ಬೇಕಿಲ್ಲ. ಅಥ ಪರಮಾರ್ಥ ಏವ ಎಂ ಬಂಧ ತರಿ ನ ಜ್ಞಾನೇನ ನಿವರ್ತೇತ. ಇನ್ನು ಪರಮಾರ್ಥಿಕವಾದ ಬಂಧ ಅಂತಾಗಿದ್ರೆ ಜ್ಞಾನ ಬಂದ್ರೆ ಉಪಯೋಗನೇ ಇಲ್ಲ. ಇದು ಅವ್ರ ಪ್ರಕಾರ ಏನು ಅಂದ್ರೆ, ಸತ್ಯ ಆದ್ರೆ ಹೋಗೋದಿಲ್ಲ ಅಂತ ಒಂದು ವಾದ ಇಟ್ಕೊಂಡ್ಬಿಟ್ಟಿದ್ದ. ಸತ್ಯ ಅಂದ್ರೆ ಹೋಗೋದಿಲ್ಲ ಅಂದ್ಮೇಲೆ ನೀವು ಈಶ್ವರ ಅಪ್ಪ ಬಂದ್ರೂ ತೀಳಕ್ಕಾಗಲ್ಲ ಅಂತ ಅವ್ರ ವಾದ. ಈಶ್ವರ ಅಪ್ಪ ಬಂದ್ರೂ ಉಪಯೋಗ ಇಲ್ಲ. ಮಜ್ಞೆ ಜಿಜ್ಞಾಸೆ ಮಾಡ್ಬೇಕಾಗಿದ್ರೆ ನಚ್ಚ ಸತ್ಯಸ್ಯ ಅನಾದೇಹಿ ಆತ್ಮಸ್ವರೂಪ ಮಾತ್ರ ಅನುಬಂಧಿನೋ ಬಂಧಸ್ಯ ಆತ್ಮಸ್ವರೂಪಸ್ಯ ಇವ ಕೇನಾಪಿ ನಿವೃತ್ತಿ ಯುಕ್ತ. ಆತ್ಮಸ್ವರೂಪ ಇದೆ, ಅದೇನಾರು ಎಂದಾರು ಹೋಗುತ್ತಾ? ಯಾತಕ್ಕೆ ಹೋಗೋದಿಲ್ಲ? ಅದು ನಿತ್ಯ, ಅದು ಎಂದೋ ಬಂದಿದ್ದೆಲ್ಲ ಆತ್ಮರ ಸ್ವರೂಪ, ಎಂದು ಹೋಗೋದೇ ಇಲ್ಲ. ಸರ್, ಬಂಧ ಕೂಡ ಸತ್ಯ ಅಂದ್ಮೇಲೆ ಏನಾಯ್ತು? ಅದು ಆತ್ಮರ ಸ್ವರೂಪ ಅಂತಾಯ್ತು. ಆತ್ಮರ ಸ್ವರೂಪ ಅಂದ್ಮೇಲೆ ಏನಾಗೋದಿಲ್ಲ, ಅದು ಏನ್ ಮಾಡಿದ್ರು ಕೂಡ ಹೋಗೋದೇ ಇಲ್ಲ. ಸೊ ಯಾವ್ದ್ರಿಂದ ಹೋಗೋದಿಲ್ಲ ಅಂದ್ಮೇಲೆ ಈಶ್ವರ ಜ್ಞಾನದಿಂದ ಹೋಗುತ್ತೆ ಎಂಬುದಾಗ್ಲಿ, ಅವ್ರ ಪ್ರಸಾದ ಮಾಡಿದ್ರೆ ಹೋಗುತ್ತೆ ಅನ್ನೋದಾಗ್ಲಿ, ಏನೇನು ಉಪಯೋಗ ಇಲ್ಲದ ಮಾತು. ಅದಕ್ಕೆ ಅದು ಬೇಡ. ಅಪಿಚ ಮುಕ್ತಸ್ಯ ಶರೀರೇಂದ್ರಿಯ ವಿಷಯಾದಿ ಸಂಸರ್ಗೆ ಮುಕ್ತತ್ವ ವ್ಯಾಘಾತ. ಬಿಡೋದಿಲ್ಲ, ಪಟ 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 ಅಟ್ಯಾಕ್ ಮಾಡ್ತಾರೆ, ಮಿಷನ್ಗಳನ್ನ ಹೊಡಿತಾರಲ್ಲ ಆ ಥರ ಪಟ ಪಟ ಒಂದು ಒಂದು ಮಾತಾಡೋಕ್ಕೆ ಅವಕಾಶನೇ ಕೊಡೋದಿಲ್ಲ. ಏನ್ ಮಾಡ್ತಾನೆ, ಇದೆ ಅಂದ್ರೆ ಹೀಗೆ, ಇಲ್ಲ ಅಂದ್ರೆ ಹೀಗೆ. ಈಗ ಇನ್ನೊಂದು ವಿಷಯ ತಗೋಬೇಡ, ಮುಕ್ತಿ ಅಂತ ಒಪ್ಕೊಳಪ್ಪ ಹೋಗ್ಲಿ, ಮುಕ್ತಿ ಅಂತ ಸಿಗುತ್ತೆ ಅಂತ ಒಪ್ಕೊಬೇಡ. ಸಿಕ್ಕರೆ ಏನು ಉಪಯೋಗನೇ ಮುಕ್ತಿಯಿಂದ? ಅಪಿಚ ಮುಕ್ತಸ್ಯ ಶರೀರೇಂದ್ರಿಯ ವಿಷಯಾದಿ ಸಂಸರ್ಗೆ ಮುಕ್ತತ್ವ ವ್ಯಾಘಾತ. ಮುಕ್ತನಿಗೆ ಶರೀರಗಳಿದೆ, ಇಂದ್ರಿಯ ಇದೆ ಅಂತ ಒಪ್ತೀರಾ? ಮುಕ್ತಿಯಲ್ಲಿ ನಮ್ಮನ್ನು ಕೇಳ್ತಾನೆ, ಶರೀರ ಇದೆ, ಇಂದ್ರಿಯ ಇದೆ, ಅನುಭವಿಸಿದ ವಿಷಯಗಳಿವೆ ಅಂತ ಒಪ್ತೀರಾ? ಒಪ್ಪಿದರೆ ಮುಕ್ತತ್ವ ವ್ಯಾಘಾತ. ಅಲ್ಲೂ ಇದೇ ಗಂಟು ಬರೋದಾದ್ರೆ ಮುಕ್ತಿ ಯಾಕೆ ಹೋಗ್ಬೇಕು? ಇಲ್ಲಿ ದೇಹ ಇದೆ, ಇಂದ್ರಿಯ ಇದೆ, ವಿಷಯ ಇದೆ, ಮುಕ್ತಿ ಎಲ್ಲ ವಿರೋಧಾದ್ರೆ ಅಲ್ಲಿಗೆ ಹೋಗಿ ಇಲ್ಲೇ ಇದ್ದೀವಲ್ಲ, ನಾವೀಗ ಸಾಕೆ ಸಾಕು ಅಂತ ಬಿಡ್ತಾನೆ. ದುಃಖಾದಿ ಪ್ರಸಂಗಸ್ಯ, ಮತ್ತೆ ಪ್ರಾಬ್ಲಮ್ ಇದೆ, ಇಲ್ಲಿ ಶರೀರ ಇದೆ, ದುಃಖ ಇದೆ, ಇಲ್ಲಿ ಶರೀರ ಇದೆ, ಇಂದ್ರಿಯ ಇದೆ, ದುಃಖಗಳಿವೆ. ಸೊ ಮುಕ್ತಿಯಲ್ಲಿ ಶರೀರ ಒಪ್ಕೊಂಡ್ಬಿಟ್ರೆ ಏನಾಗುತ್ತೆ? ಮುಖ ಒಪ್ಕೋಬೇಕಾಗತ್ತೆ, ಅದರಿಂದ ಬೇಕಾಗಿಲ್ಲ. ಕಾರಣ ಸಾಮಗ್ರಿ ಸದ್ಭಾವ. ಯಾತಕ್ಕೆ ದುಃಖ ಒಪ್ಕೊಳ್ಬೇಕು ಅಂದ್ರೆ ದುಃಖಕ್ಕೆ ಏನು ಕಾರಣ ಇದೆಯಲ್ಲ, ಏನು ಸಾಮಗ್ರಿಗಳು, ಶರೀರ, ಇಂದ್ರಿಯ, ವಿಷಯಗಳೇ ದುಃಖಕ್ಕೆ ಕಾರಣ. ಮುಕ್ತಿಯಲ್ಲಿವೆ ಅಂತ ಒಪ್ಕೊಂಡ್ಬಿಟ್ರೆ ಪ್ರಾಬ್ಲಮ್ ಬಂತು. ತಥಾಚ ಅಭ್ಯುದಯ ತುಲ್ಯತೆಯ ಉಕ್ತ ದೋಷ. ಆದ್ರಿಂದ ಅಭ್ಯುದಯಕ್ಕೆ ಗುಂಪಿ ಬಂತೆ ಹೊರತು ಮೋಕ್ಷ ಆಗ್ಲಿಲ್ಲ. ಇದು ಸ್ವಲ್ಪ ಬೆಟರ್ ಅಂತ ಆಯ್ತೆ ಹೊರತು ಭಾರಿ ಬೇಕೇ ಬೇಕು ಅಂತ ಏನೂ ಆಗ್ಲಿಲ್ಲ. ಅಭ್ಯುದಯ ಅಂದ್ರೆ ಇಂಪ್ರೂವ್ಮೆಂಟ್ ಅಷ್ಟೆ. ಅಭ್ಯುದಯ ಧರ್ಮಾಚರಣೆ ಮಾಡಿದ್ದಿಲ್ಲ, ಭಾರಿ ಕಷ್ಟಪಡ್ತಿದ್ದ, ಧರ್ಮಾಚರಣೆ ಮಾಡ್ದ, ಕಷ್ಟವಸು ಸುಖ ಸಿಕ್ತು, ಅಭ್ಯುದಯ ಬಂತು. ಈಗ ಪ್ರಮೋಷನ್ ಸಿಕ್ಕಿದ್ದಿಲ್ಲ, ಬಂತು, ಅಭ್ಯುದಯ ಬಂತು. ಅಷ್ಟು ಬಂದಾಗ ಆಯ್ತು ಮೋಕ್ಷ. ಅದ್ರ ಪ್ರಕಾರ ಏನಾಗ್ಲಿಲ್ಲ, ದೊಡ್ಡ ಪುರುಷಾರ್ಥ ಏನೂ ಆಗ್ಲಿಲ್ಲ. ಯಾವುದು ಮೋಕ್ಷನೇ ಅಟ್ಯಾಕ್ ಮಾಡ್ತಾನೆ, ಸ್ವರ್ಗ ತಗೊಂಡು ಏನ್ ಮಾಡ್ತೀರಿ? ಅಲ್ಲ ಸರ್, ಇಲ್ಲ, ಇಲ್ಲೇ ಆದ್ರೆ ಅಭ್ಯುದಯ, ಅಲ್ಲೇ ಆದ್ರೆ ಸ್ವರ್ಗ ಮೋಕ್ಷ. ಗೊತ್ತಾಯ್ತಾ? ಅಭ್ಯುದಯ ಇಲ್ಲೇ ಪ್ರಮೋಷನ್ ನೋಡ್ತೀವಲ್ಲ, ಪ್ರಮೋಷನ್ ನೋಡಿ ಏನೋ ಆಗಿಬಿಡ್ತಾನೆ, ಅಭ್ಯುದಯ ಬರಲಿಲ್ಲ. ಈಗ ಇಂಥ ಅಭ್ಯುದಯ ಸಾಕು, ಇದು ಅಭ್ಯುದಯ ಬಂತು ಅಂತ ಹೇಳಿದಾಗ ಆಯ್ತು, ಅವ್ರದ್ದು ಮೋಕ್ಷ ಸಿಕ್ತು ಅಂತ ಹೇಳಾಗಲಿಲ್ಲ ನೀವು. ಅರ್ಥ ಆಯ್ತಾ? ಮೋಕ್ಷ ಅಂದ್ರೆ ಏನು? ಎಂದೆಂದು ಸಂಬಂಧ ಇರಬಾರ್ದು ದುಃಖದ್ದು. ದುಃಖದ ಸಂಬಂಧ ಇರುತ್ತೆ ನಮಗೀಗ, ಯಾಕೆ ಶರೀರ ಎಂದ್ರೆ ಒಪ್ಕೊಂಡ ಮೇಲೆ ದುಃಖ ಇರಬೇಕು. ಈಗ ಮನುಷ್ಯ ಏನಂತಾನೆ, ಈ ದೇಹ ಇರೋವರೆಗೂ ಇಷ್ಟೇ ಅಂತ ಹೇಳ್ತಾನಲ್ಲ, ಮಾತಾಡ್ತಾ ದೇಹ ಹೋಗಿರೋವರೆಗೂ ನೆಗಡಿ ತಪ್ಪಿದ್ದಲ್ಲ ಅಂತಾರಲ್ಲ, ಹೌದಲ್ಲ, ಮೂಗಿರೋ ಮೋಕ್ಷದಲ್ಲಿ ಮೂಗಿದ್ರೆ ಏನಾಗ್ಬೇಕು ಅಲ್ಲಿ ಅಲ್ಲಿ ನೆಗಡಿ ಬರಬೇಕು ಅಂತ ಅರ್ಥ. ಕಾಲಿದ್ಮೇಲೆ ರೊಮ್ಯಾಟಿಸಮ್ ಆರ್ಥರೈಟಿಸು ಬರಲೇಬೇಕು ಕಾಲಿದ್ಮೇಲೆ, ತಲೆ ಎದ್ಮೇಲೆ ಹೆಡ್ಡಕ್ ಬರಬೇಕು ಹೊತ್ತಾನೆ. ಈ ರೀತಿ ವಾದ ಮಾಡಿಬಿಟ್ರೆ ಹಾರ್ಟ್ ಇದ್ದ ಹಾರ್ಟ್ ಅಟ್ಯಾಕ್ ಆಗಬೇಕು. ಈ ರೀತಿ ಹೇಳ್ತಾ ಹೋಗ್ಬಿಟ್ರೆ ಇಲ್ಲಿದ್ದ ಅಲ್ಲಿ ಒಂದೇ ಆಯ್ತು ಚಿಕ್ಕ. ಅದಿಲ್ಲ ಅಂದ್ಬಿಟ್ರೆ ಏನಾಗುತ್ತೆ ಅಂತ ಹೇಳ್ತಾನೆ. ಅದಿಲ್ಲ ಅಂದ್ಬಿಟ್ರೆ ಶರೀರಾಜ ಅಭಾವೇಚ ಸಾಧ್ಯ ಸುಖಾಭಾವೇನ, ಇಲ್ಲ ತಂಟೆನೇ ಇಲ್ಲ ಸುಖ ಅನುಭವ ಬರೋದು ಯಾವಾಗ ಶರೀರ ಅದೇ ಇಲ್ಲ ಅಂತೀರಿ, ಮತ್ತೇನು ಮಾಡ್ಬೇಕು ಈ ಮತ್ತೆ ಹೌದಲ್ಲ ಎಲ್ಲ ಇದೆ. ನೀವು ನೋ ಅಪ್ಪ ಆಗ್ಬಿಟ್ಟು ಅಂದ್ಬಿಟ್ಟ ಏನ್ರಿ ವೈಭವ, ಕಾರ್ ಕೊಡ್ತಾರೆ ಸ್ಕೂಲ್ ಒಳ್ಳೆ ಒಳ್ಳೆ ಮಾಡಿದ್ದೋ ಮಾಡಿದ್ದೇನೆ, ಬಟ್ ಯು ಆರ್ ನಾಟ್ ಅಪಾಯಿಂಟೆಡ್ ಕತೆ ಮುಗಿದೋಯ್ತೇನೆ. ಅದು ಕತೆ ಏನ್ ಮಾಡ್ತೀರಿ ತಗೊಂಡದನ, ಹೀಗಾಗಿ ಅದು ಉಪಯೋಗ ಇಲ್ಲ. ತಥಾಚ ಅಭ್ಯುದಯ ಶರೀರಾಜ್ಯ ಭಾವೇಚ ತತ್ ಸಾಧ್ಯ ಸುಖಾಭಾವೇನ ಕಶ್ಯಾಪಿ ತತ್ರ ಅರ್ಥಿತಾನುಪತ್ತೇ. ಸುಖ ಇಲ್ಲ ಅಂದಮೇಲೆ ಯಾವ ಒಂದು ಅಪ್ಲಿಕೇಶನ್ ಸಿಗೋದಿಲ್ಲ ಅದಕ್ಕೆ, ಅರ್ಥ ಆಯ್ತಾ? ಅನುಪತ್ತಿ ಅನಧಿಕಾರಿಕಂ ಶಾಸ್ತ್ರ ಮಾಪದ್ದೇತ. ಸೊ ಕೆಲಸಕ್ಕೆ ಬಾರದ ಮೋಕ್ಷನ ಶಾಸ್ತ್ರ ಹೇಳುತ್ತೆ ಅಂದಮೇಲೆ ಶಾಸ್ತ್ರ ಏನಾಯ್ತು? ಅದು ಕೆಲಸಕ್ಕೆ ಬಾರದಾಯ್ತು. ಯಾಕೆ ಕೆಲಸಕ್ಕೆ ಬಾರದ ಮೋಕ್ಷದ ಬಗ್ಗೆ ಮಾತಾಡ್ತಾನೆ ಅಂದ್ರೆ ಅವನು ಕೆಲಸಕ್ಕೆ ಬಾರದ ಮಾತು, ಕೆಲಸಕ್ಕೆ ಬಾರದ ವಿಚಾರ ಆಯ್ತಲ್ಲ. ಸೊ ಶಾಸ್ತ್ರ ಅಂಬೋದೆಲ್ಲ ಏನಾಯ್ತು ಅಂದ್ರೆ ಅನಧಿಕಾರಿಕ, ಯಾರ್ಯಾರೂ ಓದಕ್ ಹೋಗೋದಿಲ್ಲ ಅದನ್ನ. ಕೋಹಿ ಸ್ವಸ್ಥ ಆತ್ಮ ಸಹಸಾ ಸುಖ ತತ್ಸಾಧನೆ ಹಾತು ಉತ್ಸಾಹತೆ. ಇನ್ನು ಮಾತಾಡ್ತಾರೆ, ಅಲ್ರಿ ಆರಾಮಾಗಿದ್ದೇವೆ ಯಾಕೆ ತಲೆ ಕೆಡಿಸ್ತೀರಿ ನಮ್ಮನ್ನು ಅಂತ ಕೇಳ್ತಾರೆ. ಸೋಹಿ ಸ್ವಸ್ಥಾತ್ಮ ಸುಖವಾಗಿದ್ದೇವೆ ನಾವೀಗ. ಸಹಸಾ ಸುಖತಮ ಸುಖ ತತ್ ಸಾಧನೆ ಹಾದು ಮುಚ್ಚಹತೆ. ನಮ್ಗೆ ಸುಖ ಇದೆ ಸ್ವಲ್ಪ ಆದ್ರೂ ಕೂಡ ಸುಖ ಸಾಧನೆ ಇದೆ. ನಿಮ್ಮ ಮಾತು ಕಟ್ಟಿಕೊಂಡು ಅದು ಬಿಟ್ಟು ಬರ್ಬೇಕಾ ನಾವು ಏನ್ ಮಾಡಿದ್ರು ಬರೋದಿಲ್ಲ ಅಂತ ಹೇಳ್ತಾ ಕೆಲವು ಊಟ ಕೂತು ಎವತ್ತಕ್ಕೆ ಹೋಗ್ತಾರೆ ಅಲ್ಲಿಂದ ಎಲೆ ಮಾಡಿ ನೋಡು ಅದು ಏನಾದ್ರು ಮತ್ತೆ ಹೇಳು, ಇದನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ ಅಂತ ಹೇಳ್ತಾ ಎದ್ದೋಗ್ಬಿಟ್ರೆ ಇದಾಗಿತ್ತು. ಆಮೇಲೆ ಅದು ಗ್ಯಾರಂಟಿನ ಹಾಸಿಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಯಾರು ನೋಡ್ಕೊಳ್ಳೋರು ಇದ್ದಾರಾ ಅಲ್ಲಿ? ಇಲ್ಲೂ ಇದು ಕಳ್ಕೊಂಡ್ಬಿಡಬಾರ್ದಲ್ಲ, ಅದನ್ನ ಬಿಡೋದಿಲ್ಲ ಅಂತ ಹೇಳ್ತಾರೆ. ತದೇವಂ ವಿಷಯಾದಿ ಅನುಬಂಧ ವಿಧುರತ್ವಾತ್ ನ ಜಿಜ್ಞಾಸಾ ಕರ್ತವ್ಯ. ಈಗ ವಿಷಯ ಇಲ್ಲ, ಪ್ರಯೋಜನ ಇಲ್ಲ, ಅಧಿಕಾರಿ ಇಲ್ಲ, ಜಿಜ್ಞಾಸೆ ಮಾಡಬೇಕು ಅಂತಿರಲ್ಲ. ಆ ಜಿಜ್ಞಾಸೆ ಮಾಡಬೇಕು ಅಂತಾದ್ರೆ ಅದಕ್ಕೆ ಶಾಸ್ತ್ರ, ಅದಕ್ಕೆ ಸೂತ್ರ, ಅದಕ್ಕೆ ಮಂಗಳಾಚರಣೆ ಎಲ್ಲ ಬೇಕು. ಇಲ್ಲಿ ಮಾಡೋದು ಕೆಲಸ ಇಲ್ಲದೆ ಮಂಗಳಾಚರಣೆ ಏನು ಮಾಡ್ತೀರಿ? ಮತ್ತೆ ಮದುವೆ ಫಿಕ್ಸ್ ಆಗಿಲ್ಲ, ದೇವ್ರ ಸಭಾರದ್ದು ಬರ್ತಾ ಗೊತ್ತಾಗಾಯ್ತು ಅಷ್ಟೇ. ಪೌರ್ವಗ್ರಹ ಫಿಕ್ಸ್ ಆಗ್ಬೇಕಾದ್ರೆ ದೇವ್ರ ಸಭಾರ ಆದರೆ ಅದು ಆ ರೀತಿ ಆಯ್ತು. ವಂದನಾರ್ಪಣೆ ಸ್ವಾಗತ ಎಲ್ಲ ಬರೋದು ಯಾವಾಗ? ಒಂದು ಪ್ರೋಗ್ರಾಮ್ ಇದ್ರೆ. ಇಲ್ಲದವ್ರು ಏನ್ ಮಾಡ್ತಾರೆ ಮಾಡ್ಕೋಬೇಕಷ್ಟೇ. ಜಿಜ್ಞಾಸಾ ಕರ್ತವ್ಯ ತದ್ವಿಧಯೋಪಿ ನ ಪ್ರಮಾಣ. ಸೊ ಜಿಜ್ಞಾಸ ಮಾಡಬಾರದು ಅಂದ್ಮೇಲೆ ಮಾಡಬೇಕು ಅನ್ನೋ ವಿಧಿಗಳಿದೆಯಲ್ಲ, ಅವೆಲ್ಲ ಬುದ್ಧಿ ಇಲ್ಲದ ವಿಧಿಗಳು, ಅವೆಲ್ಲ ಕೂಡ ಪ್ರಮಾಣವೇ ಅಲ್ಲ. ಇಷ್ಟೆಲ್ಲ ಪ್ರಶ್ನೆ ಬಂದಿದ್ದಕ್ಕೆ ಶಾಸ್ತ್ರಂಚ ಇದ ಮನಾರಂಭಣೀಯಂ ಇತಿ ಪ್ರಾಪ್ತೆ. ದೇರ್ಫೋರ್ ಈ ಬ್ರಹ್ಮಸೂತ್ರಗಳು ಎಂಬುದೇನಿದು ಓದಬಾರದ ಶಾಸ್ತ್ರ, ನಿರುಪಯುಕ್ತವಾದ ಶಾಸ್ತ್ರದ ಪ್ರಶ್ನೆ ಮಾಡಿದರೆ ಸೂತ್ರ ಯಾವಾತ ಭಗವಾನ್ ಆಚಾರ್ಯ ವೇದವ್ಯಾಸ ಹೇಳ್ತಾ, ಇಲ್ಲಿ ಆಚಾರ್ಯ ಅಂದ್ರೆ ವೇದವ್ಯಾಸ ದೇವರು. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಇತಿ. ಅದಕ್ಕೆ ಹೇಳ್ತಾರೆ ಎಲ್ಲದಕ್ಕೆ ಉತ್ತರ ಕೊಡೋಕ್ಕೋಸ್ಕರ ಒಂದು ಪದ ಉಪಯೋಗಿಸಿದ್ರಷ್ಟೇ. ಏನಂತ? ಓಂ ಅಥಾತೋ ಬ್ರಹ್ಮ ಜಿಜ್ಞಾಸಾ ಇತಿ. ಈ ಮಾತಿನಲ್ಲಿ ಏನೇನು ಪ್ರಶ್ನೆ ಕೇಳಿದ್ದೀಯಲ್ಲ ಎಲ್ಲದಕ್ಕೂ ಉತ್ತರ ಇದೆ ಅಂತ ಹೇಳ್ತಾರೆ. ಬರೀ ಹೇಳ್ಬಿಡೋದೆಲ್ಲ ತೋರಿಸ್ತಾರೆ ಹೇಗಿದೆ ಅಂತೇಳಿ, ಸುಮ್ಮನೆ ಇದೆ ಅಂತ ಹೇಳಿಬಿಟ್ರೆ ಸಾಲದು. ಅಲ್ಲಿ ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾರೆ. ಇದು ಟೀಕಾರಾಯರು ಅಪ್ಲೈ ಮಾಡೋ ರೀತಿ ಇದು. ಇಷ್ಟೆಲ್ಲ ಪ್ರಶ್ನೆ ಹಾಕೊಂಡು ಉತ್ತರ ಬರಲಿಕ್ಕೆ ಯಾರೂ ಯೋಚನೆ ಮಾಡಿದ್ದಿಲ್ಲ. ಟೀಕಾರ ಇದೆಲ್ಲ ಕೂಡ ಹಾಕ್ಕೊಂಡು ಓದೋರ್ಗೆ ಏನು ಮಾಡ್ತಾರೆ ಈಗ? ಇದೆಲ್ಲ ಕನ್ವಿನ್ಸ್ ಮಾಡ್ತಾರೆ. ಪ್ರಯೋಜನ ಇದೆ, ವಿಷಯ ಇದೆ, ಅರ್ಹತೆ ಇದೆ, ಮೋಕ್ಷ ಅಂದ್ರೆ ಏನು, ಮೋಕ್ಷದ ಬಗ್ಗೆ ಅದಕ್ಕೆ ಜನ ಇವತ್ತು ಯೋಚನೆ ಮಾಡೋದಿಲ್ಲ ಅಂದರೆ ಅದ್ರ ಬಗ್ಗೆ ಜನಕ್ಕೇನೋ ಅಭಿಪ್ರಾಯ ಬಂದುಬಿಟ್ಟಿದೆ, ಅದು ಯೂಸ್ಲೆಸ್ ಥಿಂಗ್ ಅಂತ ಹೇಳಿ. ಸೊ ಮೋಕ್ಷಕ್ಕೆ ಹೋದ್ರೆ ಹೋಗಿ ನಾವಂತೂ ಬರೋದಿಲ್ಲ ಅಂತ ಸ್ಥಿತಿ ಬಂದುಬಿಟ್ಟಿದೆ. ನೀವು ಬೇಕಾದ್ರೆ ಹೋಗಿ ನಾವು ಬರೋದಿಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಆ ಶಾಸ್ತ್ರದ ಬಗ್ಗೆ ತಪ್ಪು ತಿಳ್ಕೊಂಡಿರ್ತಾರೆ. ಎಲ್ಲ ತಿಳ್ಕೊಂಡಿರೋ ತಪ್ಪುಗಳೇ ಇವೆಲ್ಲ ಕೂಡ. ಅದು ಉತ್ತರ ಕೊಡೋದೇ ಶಾಸ್ತ್ರದ ಮುಖ್ಯ ವಿಚಾರ. ಅದನ್ನೆಲ್ಲ ಅಥಾತೋ ರೊಂಬ ಜಿಜ್ಞಾಸ ಅಂತ ಹೇಳ್ತಾರೆ. ನೀವು ಬುದ್ಧಿಜೀವಿಗಳು ಪ್ರಶ್ನೆಗಳಿವೆ ಎಲ್ಲ ಕೂಡ. ಬುದ್ಧಿ ಇಲ್ಲದ ಜೀವಿಗಳು ಅಂತ, ಬುದ್ಧಿಜೀವಿಗಳು ಅಂದ್ರೆ ಬುದ್ಧಿ ಇಲ್ಲದ ಮಂಗಳವಾರಕ್ಕೆ ಮಂಗಳ ಇಲ್ಲ ಮಂಗಳವಾರ ಅಂತ ಕರೀತಾರಲ್ಲ, ಬುದ್ಧಿ ಇಲ್ಲದ ಬುದ್ಧಿಜೀವಿ ಅಂತ ಕರೀತಾರೆ ಅಷ್ಟೆ. ಓದತ್ವ ಒಂದೇ ಸೂತ್ರದಲ್ಲಿ ಉತ್ತರ ಕೊಡ. ಅಲ್ಲಿ ಒಂದು ಲೇರಾಗಿದೆ, ಇನ್ ಶಾರ್ಟ್ ಎಲ್ಲ ಬಂದು ಹೋಗ್ಬಿಟ್ಟಿದೆ ಇನ್ ಶಾರ್ಟ್. ಆದ್ರೆ ಮುಂದೆ ಹೋಗ್ತಂತೆ ಕೆಲವು ವೇರಿಯೇಷನ್ ಸಿಗುತ್ತೆ, ಅದಕ್ಕೆಲ್ಲ ಬಂದು ಉತ್ತರ ಕೊಡಕ್ಕೆ ಹೋಗ್ತಾರೆ. ಗೊತ್ತಾಯ್ತಾ? ಮೇನ್ ಅಂದ್ರೆ ಎಲ್ಲರದ್ದು ಅಷ್ಟೇ, ನಾಸ್ತಿಕನಾಗಲಿ ಇವರಾಗಲಿ ಎಲ್ಲ ನಾಸ್ತಿಕನಿಂದ ಹಿಡಿದು ಅದ್ವೈತದವರಿಗೆ ಎಲ್ಲ ಒಂದೇ ರೀತಿ ಇಟ್ಕೊಂಡ್ಬಿಟ್ಟು ಇಂಥ ಪ್ರಶ್ನೆ ಇದ್ದಾಗ ಯಾಕೆ ಶಾಸ್ತ್ರ ಓದಬೇಕು? ಈ ಪ್ರಶ್ನೆ ಹಾಕೊಂಡು ಉತ್ತರ ಕೊಡೋರು ಸುಲಭನ? ಕೊಡ್ಲಿಕ್ಕೆ ಆಗೋದಿಲ್ಲ. ಇಬ್ರು ಎಷ್ಟೋ ಜನ ಇಂಥ ಪ್ರಶ್ನೆ ಕೇಳೋರು ಸಿಗ್ತಾರೆ, ಬೇಕಾಡಿಸ್ತಾನೆ. ಉತ್ತರ ಕೊಡೋರು ಸಿಗೋದಿಲ್ಲ. ಪ್ರಶ್ನೆ ಕೇಳೋದು ಕಾಮನ್ ಇಂಥ ಪ್ರಶ್ನೆಗಳೆಲ್ಲ, ಆದರೆ ಉತ್ತರ ಕೊಡೋದಿಲ್ಲ. ಅದರಿಂದ ಇವತ್ತು ಮನೆ ಧರ್ಮ ಬಿಟ್ಟರೆ ಯಾತಕ್ಕೆ ದೇರ್ ಬಂದು ನಕ್ಕ ಬಿಡ್ತಾರೆ? ದೇರ್ ಪೂಜೆ ಅಂದರೆ ಮನೆಯಲ್ಲೇ ನಕ್ಕ ಬಿಡ್ತಾರೆ ಜನ. ಏನು ಮಾಡೋದು ನಗ್ತಾರೆ, ಕೈ ತೊಳ್ಕೊಂಡು ನಗ್ತಾರೆ, ಏನು ಮಾರಿದಾಗಿ ಬಿಡುತ್ತೆ ಅಂತ ಹೇಳ್ತಾರೆ. ಸೈನ್ಸ್ ಓದೋರು ನಗ್ತಾರೆ, ಎಷ್ಟು ಮೂಲ ಗೂರಿಷ್ ಪೀಪಲ್ ಇರ್ತಾರೆ, ಬೇರೆ ಹಾಕ್ತಾರೆ ಈ ನೋಟ್ ತರ್ತಾರಲ್ಲ, ನಾವು ಏನೋ ಯಾರು ಮುಟ್ಟು ಕೈ ತೊಳ್ಕೊಂಡ್ಬಿಟ್ರೆ ಅದು ಎಷ್ಟು ಏನ್ರಿ ಮಾಡಿ ಮಣಿ ಮಾಡ್ತೀರಿ ಅಂತ ಇವತ್ತು ಹೇಳುತ್ತೆ. ಅದು ಎಲ್ಲೆಲ್ಲಿ ಬಂದಿರುತ್ತೆ ಗೊತ್ತಾ? ನೋಟವು ಯಾರ್ಯಾರು ಉಪಯೋಗಿಸಿರೋ ಚಾನ್ಸ್ ಇದೆ ಯೋಚನೆ ಮಾಡಿ ನೋಡಂತೆ. ಕೈ ತೊಳೆ ಅಭ್ಯಾಸ ಇದೆ ಭಾಳ ಜನಕ್ಕೆ. ಏನಾದ್ರು ಕೂಡ ಎಲ್ಲೋ ಪಬ್ಲಿಕ್ ಲ್ಯಾಬೋರೇಟ್ರಿಗೆ ಹೋಗಿ ತೊರೆದು ಹಾಗೆ ದುಡ್ಡು ತಂದಿರ್ತಾನೋ? ಹೌದಲ್ಲ, ಎಷ್ಟು ಮೇಲಿಗೆ ಆಯ್ತು ಅದನ್ನ? ಅರ್ಥ ಆಯ್ತಾ? ಎಷ್ಟು ರೋಗಗಳಿರಬಹುದು, ಮತ್ತೆ ಮಾಂಸದ ಅಂಗಡಿಯಲ್ಲಿ ಮಾಡೋರು ಅವರು ದುಡ್ಡು ಕೊಡ್ತಾನೆ ತಗೋದು, ಬೇರೆ ದುಡ್ಡು ಅವ್ರಿಗೆ ಬೇರೆ ದುಡ್ಡು ಅಂತ ಬೇರೆ ಮಾಡಿಲ್ಲಲ್ಲ, ಎಲ್ಲರಿಗೂ ಒಂದೇ ದುಡ್ಡು ತಾನೆ. ಅಥವಾ ಹಾಗೆ ದುಡ್ಡು ಇಲ್ಲಿ ಇಟ್ಟರೆ ಮೆತ್ಕೊಂಡಿರ್ತಾರೆ, ಹಾಗೆ ತರ್ತಾನೆ ಅವನು, ಹೋಗ್ತಾನೆ. ಅದು ಎಷ್ಟ ದೋಷ ಬಂತು ಅದು ಹೇಳ್ತಾರೆ. ಇವತ್ತು ಪರಮಾವಧಿ ರೋಗಗಳು ಬರೋ ಚಾನ್ಸಸ್ ಯಾವುದರಿಂದ? ನೋಟುಗಳು ಒಂದು ಕಾರಣ. ಇನ್ನೇನೆ ಬರೀ ನೋಟ್ ಬಿಡ್ತಿರ್ತಾನೆ, ಹೋಟ್ಲಿಗೆ ಇಟ್ಲಿಗೆ ಹೋಗೋದಿಲ್ಲ, ಬಿಟ್ಬಿಡಿ, ಎಲ್ಲೂ ಹೋಗೋದಿಲ್ಲ. ನೋಟ್ ಅಂತ ಉಪಯೋಗಿಸ್ತೀರೋ ಅಲ್ಲಿ ಬೇಕಾಷ್ಟು ಬರುತ್ತೆ ನಿಮಗೆ. ಅದರಲ್ಲೂ ಎರಡು ಭಾಗ, ಮತ್ತೆ ಹಳೆ ನೋಟು ಹೊಸ ನೋಟು ಅಲ್ಲಿ ವ್ಯತ್ಯಾಸ. ಹಳೆ ನೋಟಲ್ಲಿ ಚಾನ್ಸಸ್ ಭಾರಿ ಜಾಸ್ತಿ. ಕೆಲವು ಹಿಂದೆಲ್ಲ ಒಂದು ರೂಪಾಯಿ ಎಷ್ಟು ದುಡ್ಡು ಇದ್ರೆ ಸರ್ ತೋಟ ಇಷ್ಟೇ ಎಷ್ಟು ಭಯ ಬಿಟ್ಟಿದ್ರೆ ಈಗ ಇದಾಗಬೇಕಿತ್ತು. ದಾನ ಮಾಡ್ಬೇಕು ಅಷ್ಟು ಬಟ್ಟೆ, ಬರೀ ಕೈ ತೊಳ್ಬೇಕು ಸಾಲದು, ಅಷ್ಟು ಕೆಡ್ತಿದ್ವು. ಈ ಹೊಸ ನೋಟ್ ಸ್ವಲ್ಪ ಪರವಾಗಿಲ್ಲ. ಆದ್ರೆ ಹೊಸ ನೋಟ್ ಅಂದ ಮಾತ್ರಕ್ಕೇನೆ ಹೊಸ ನೋಟ್ ಯಾವಾಗಲೂ ಹೊಸ್ತಿರೋದಿಲ್ವಲ್ಲ. ಒಬ್ಬನಂತೂ ಬಿಟ್ಟೇ ಬಿಟ್ಟರೆ ನಮ್ಗೆ ಕಣ್ಣು ಯಾರು ಬಿಟ್ಟರು, ಒಬ್ಬನಾರ ಬಿಟ್ಟಿರ್ಬೇಕು ಕೊನೆ ಪಕ್ಷ. ಡೈರೆಕ್ಟ್ ಅಲ್ಲಿಂದ ಪ್ರಿಂಟ್ ಪ್ರಿಂಟ್ ಇಟ್ಟಿದ್ರೆ ತರೋದಿಲ್ಲ ಅವನ ಹೊತ್ತಾನೆ. ಅಲ್ಲಿ ನಿರಾಡ ಬಲ ಶುರುವಾಗ ಇದು ವಿಜಿಬಲ್ ಅದು ಇನ್ವಿಜಿಬಲ್ ಅಷ್ಟೇನೆ. ಕಣ್ಣಿಗೆ ಕಾಣೋದ ದೃಷ್ಟಿ ಆದ ಹೊಲಸಾಗಿರುತ್ತೆ, ಅದು ಆಗಿರೋದಿಲ್ಲ. ಆಮೇಲೆ ಚೀಲ ನೋಟ್ ಇನ್ನೂ ಜಾಸ್ತಿ, 10-20 ರೂಪಾಯಿ ಜನ ಉಪಯೋಗಿಸೋದು ಜಾಸ್ತಿ. 1,000, 100, 500 ಕಡಿಮೆ ಹೋಗ್ತಾನೆ. ಸ್ವಲ್ಪ ಚಾನ್ಸಸ್ ಕಡಿಮೆ ಇದೆ. ಅದಿಟ್ಕೊಂಡು ಕೆಲಸ ಆಗಲ್ಲ. ಈ ಮತ್ತೆ 100 ರೂಪಾಯಿ ಎಲ್ಲಿ ಹೋಗ್ತಿರ್ತೀವಿ ಈಗ? ಚಿಕ್ಕದ್ ಮುಟ್ಲೇಬೇಕು, ಅದು ಇಲ್ಲಿಂದ ಶುರುವಾಗುತ್ತೆ. ಈ ರೀತಿ ಲೆಕ್ಕ ಹಾಕಿದರೆ ಅದ ಜನ ನಗ್ಲಕ್ಕೆ ಸಾಧ್ಯ ಉಂಟ ಫ್ಯಾಕ್ಟ್. ಮತ್ತು ಅದೇ ರೀತಿ ಎಲ್ಲದೆಲ್ಲ ಅಪ್ಲೈ ಮಾಡ್ತಾ ಹೊರಟ್ರೆ ಬರವ ಮೈಲಿಗೆ ಜಾಗ. ಹಿಂದೆ ರೈಲುಗಳೆಲ್ಲ ಕೂಡ ಏನ್ ಮಾಡ್ತಿದ್ರು, ಆಗೊಮ್ಮೆ ಏನೋ ತಿನ್ನಕ್ ತರ್ತಿದ್ರು. ಎಲ್ಲ ಏನ್ ತರ್ತ, ನಾನ್ ವೆಜ್ ಒಟ್ಟಿಗೆ ತರ್ತಿರ್ತಾರೆ. ಈ ಕಡೆ ಇಟ್ಕೊಂಡ್ಬಿಡ್ತಾರೆ ಒಟ್ಟಿಗೆ, ಇವ್ರು ಅಲ್ಲೇ ತಿಂತಾರೆ ಮತ್ತೆ ಅಲ್ಲೇ ಬರಸ್ತಾರೆ ಹೋಗ್ತಾರೆ. 100% ಮೈಲಿಗೆ ಅಂತ ಹೇಳಿದ್ರೆ ಅಲ್ಲಿ ಕೈಗಿರಿಗಳಲ್ಲ, ಸ್ನಾನ ಮಾಡಿ ಸಚೇಲ ಸ್ನಾನ ಅಂತಾರೆ, ಅನಾಮತ್ ಹಾಗೆ ಮುಡಿಬಿಡ್ಬೇಕು ಲಗೇಜ್ ಸಮೇತ. ಅಷ್ಟರ ಮಟ್ಟಿಗೆ ಇದಾಗಿರುತ್ತೆ ಅಂದ್ರೆ ಎಷ್ಟು ಕೆಟ್ಟೋಗಿದೆ ಎಂಬ ನಿದರ್ಶನ. ಹಿಂದೆ ಎಲ್ಲಾ ಜನಕ್ಕೂ ಏನಿತ್ತು, ಸಂಸ್ಕಾರ ಇರ್ತಿತ್ತು. ಕೈಕಾಲು ತೊಳೆದ ಒಳಗೆ ಬರ್ತಿರ್ಲಿಲ್ಲ, ಕೂಡ ಕೈದು ಮುಟ್ತಿರ್ಲಿಲ್ಲ, ಅವೆಲ್ಲ ಇತ್ತು. ಇದು ಏನು ಏನಿದೆ ನೋಡಿದ್ರೆ ಅಂತ ಕೇಳ್ತಾರೆ. ಸೈನ್ಸ್ ಸೂತ್ರ ಕೊಡುತ್ತಾ ತಯಾರಿಲ್ಲ, ಒಪ್ಲಕ್ಕೆ ಸೈನ್ಸನ್ನು ಒಪ್ಲಕ್ಕೆ ತಯಾರಿಲ್ಲ, ಶಾಸ್ತ್ರ ಓದ್ತಾರೆ ಜನಗಳು. ಇದಕ್ಕೆಲ್ಲ ಏನು ಶಾಸ್ತ್ರ ಓದಬೇಕಾಗಿಲ್ಲ, ನೋಟ್ನಲ್ಲಿ ಕೊಡೆ ಇರುತ್ತೆ ಅಂತ ಹೇಳೋದಕ್ಕೆ ಶಾಸ್ತ್ರ ಓದಬೇಕಾ? ಏನು ಸಾಕು ಅದಕ್ಕೆ? ಕಾಮನ್ ಸೆನ್ಸ್ ಇದ್ರೆ ಸಾಕು ಕೆಲವಕ್ಕೆ, ಕೆಲವಕ್ಕೆ ಕಾಮನ್ ಸೆನ್ಸ್ ಸಾಕು, ಕೆಲವಕ್ಕೆ ಸೈನ್ಸ್ ಸಾಕು. ಅದನ್ನೇ ಒಪ್ತಾ ಇದ್ದಾರೆ, ಶಾಸ್ತ್ರ ಏನು ಒಪ್ತಾರೆ, ಇದೆಲ್ಲ ಅರ್ಥ ಮಾಡಿಕೊಂಡು ಇದಕ್ಕೇನು ಕಾರಣ? ಕಣ್ಣಿಗೆ ಕಾಣದೆ ಹೋದ್ರೆ ಬ್ಯಾಕ್ಟೀರಿಯಾ ಇರುತ್ತಾ ಇಲ್ಲ? ಕಣ್ಣಿಗೆ ಕಾಣದವರು ಪಾಪ ಇರುತ್ತೆ ಅಷ್ಟೇ, ಬಹಳ ಸುಲಭ. ಅದನ್ನೆಲ್ಲ ಮುಂದೆ ಹೇಳ್ತಾರೆ. ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಓಂ ಓ ತತ್ವವಾಚೀಹಿ ಓಂಕಾರೋ ವಕ್ತ್ಯಸೌ ತದ್ಗುಣೋ ತಥಾಂ. ಅದು ಬ್ರಹ್ಮಸೂತ್ರ, ಇದು ಅನುವ್ಯಾಖ್ಯಾನ. ಓಂ ಅನ್ನೋದಕ್ಕೆ ಅರ್ಥ ಬರೀತಾರೆ ಫಸ್ಟ್. ಓಂ ಅಥ ಅಥಃ ಬ್ರಹ್ಮ ಜಿಜ್ಞಾಸ, ಇಡೀ ಅಧಿಕಾರ ಬ್ರಹ್ಮ ಜಿಜ್ಞಾಸ ಇಷ್ಟ ಅರ್ಥ ಹೇಳಿಬಿಟ್ಟು ಜಿಜ್ಞಾಸ ಅಧಿಕಾರ ಬಹುದ ಲೆಕ್ಕ. ಓಂಗೆ ಅರ್ಥ ಹೇಳಬೇಕು, ಅಥಕ್ಕೆ ಹೇಳಬೇಕು, ಅಥಕ್ಕೆ ಹೇಳಬೇಕು, ಬ್ರಹ್ಮ ಹೇಳಬೇಕು, ಜಿಜ್ಞಾಸ ಹೇಳಬೇಕು. ಅಲ್ಲಿಗೆ ಪೂರ್ತಿ ಇದು ಮುಗ್ದಾಗ ಲೆಕ್ಕ. ಇದು ಪೂರ್ತಿ ಮುಗಿಯವತ್ತಿ ಇಷ್ಟು ಜಿಜ್ಞಾಸಾಧಿಕರಣ ಅಂತ ಹೆಸರು ಅದಕ್ಕೆ. ಓಂಕ ಭೂತತ್ವವಾಚೀಹಿ ಓಂಕಾರ ವಕ್ತಸೌ ತದ್ಗುಣೋ ತಥಾ. ಓಂಕಾರ ಅನ್ನೋದು ಏನದು? ಓತತ್ವವಾಚಿ, ಓತತ್ವವನ್ನು ಹೇಳ್ತಕ್ಕಂಥದ್ದು ಓಂಕಾರ. ಏನದು ಓತತ್ವ ಅಂದ್ರೆ? ಅಂದ್ರೆ ಪೂರ್ಣತ್ವ ಅಂತ ಅರ್ಥ. ಯಾವ್ದರಿಂದ ಪೂರ್ಣತ್ವ ಅಂದ್ರೆ? ಗುಣೋತಥಾ, ಗುಣಪೂರ್ಣತ್ವ ಅಂತ ಅರ್ಥ. ಅದಕ್ಕೆ ನಾರಾಯಣಂ ಗುಣೈಸ್ತರವೇ ರುದಿರಣಂ, ಓಂಕಾರದ ಅರ್ಥ ಅದು. ಓಂ ಅಂದ್ರೆ ಪೂರ್ಣ ಅಂತ ಅರ್ಥ. ಯಾವ್ದರಿಂದ ಪೂರ್ಣ? ಗುಣಗಳಿಂದ ಪೂರ್ಣ ಅಂತ ಅರ್ಥ. ದೇರ್ಫೋರ್ ಓಂ ಅಂದ್ರೆ ಪೂರ್ಣನಾದ ಪರಮಾತ್ಮ, ಇದು ಓಂಕಾರದ ಅರ್ಥ. ಓತತ್ವವಾಚೀಹಿ ಓಂಕಾರ ವಕ್ತಸೌ ತದ್ಗುಣೋತಥಂ ಈಶ್ವರೇವ ಶಾಸ್ತ್ರಸ್ಯ ವಿಷಯ ಯತ್ತಾವದುಕ್ತಂ ವಿಷಯಾಭಾವಾತ್ ಜಿಜ್ಞಾಸ ಕರ್ತವ್ಯಾ ಇತಿ ತದನುಪಪನ್ನಂ. ಏನ್ ಪ್ರಶ್ನೆ ಕೇಳಿದ್ದಿ? ವಿಷಯನೇ ಇಲ್ಲ, ಜಿಜ್ಞಾಸೆ ಮಾಡಬಾರದು ಅಂತ ಹೇಳಿದ್ದೀಯಲ್ಲ, ಅದು ಸರಿಯಲ್ಲ. ಅನಾತ್ಮ ಜೀವಾತ್ಮನೋ ವಿಷಯತ್ವ ಅನುಪಪತ್ತೌ ಈಶ್ವರಶ್ಚ ತದುಪಪತ್ತೇ. ಆಯ್ತು, ಜಡನು ಬ್ರಹ್ಮಸೂತ್ರಕ್ಕೆ ವಿಷಯ ಅಲ್ಲ, ಜೀವಾತ್ಮನೋ ವಿಷಯ ಅಲ್ಲ. ಅರೆ ಪರಮಾತ್ಮ ಇದ್ದಾರಲ್ಲ, ಅವನೇ ವಿಷಯ, ಅವನ ಬಗ್ಗೆ ತಿಳ್ಕೊಬೇಕು ನಾವೀಗ. ಅತ್ರ ಯದುಕ್ತಂ ಜೀವ ವ್ಯತಿರಿಕ್ತ ಈಶ್ವರೇವ ನಾಸ್ತಿ ಇತಿ ತತ್ಪರಿಹಾರಾಯ ಸೂತ್ರಕೃತ ಓಂಕಾರ ಬ್ರಹ್ಮ ಶಬ್ದವು ಪ್ರಯುಕ್ತವು. ದೇವರೇ ಇಲ್ಲ, ಅದು ಇದ್ರೆ ಜೀವನಿಂದ ಬೇರೆ ದೇವರಿಲ್ಲ ಅಂತ ಹೇಳ್ತೀರಲ್ಲ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಏನು ಉಪಯೋಗಿಸಿದ್ದಾರೆ ಅವರು? ಓಂ ಅಂತ ಒಂದು ಪದ, ಬ್ರಹ್ಮ ಅಂತ ಒಂದು ಪದ, ಎರಡು ಪದ ಉಪಯೋಗಿಸಿದ್ದಾರೆ. ಓಂ ಒಂದು, ಬ್ರಹ್ಮ ಒಂದು. ತೇನ ಅಯಮರ್ಥ ಸೂಚಿತ, ಅಟ್ಟಿನಿಂದ ಏನು ನಮಗೆ ಉತ್ತರ ಬಂತು ಅಂತ ಕೇಳಿದರೆ ಹೀಗೆ ಬಂತು ಅಂತ ತೋರಿಸ್ತಾರೆ. ಅದನ್ನೇ ಗುರುಭಾವಂ ಬೆಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಇದರಲ್ಲಿ ಅರ್ಥ ಹೇಗಿದೆ ನೋಡಿ ಅಂತ ತೋರಿಸ್ತಾರೆ. ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಇದರಲ್ಲಿ ಅಂತ ಎಕ್ಸ್ಪ್ಲೇನ್ ಮಾಡಿಕೊಡ್ತಾರೆ. ಅದನ್ನು ಮಂಗಳವಾರ ಕಟ್ಟಿರ್ಬೋದು. ಸರ್ವೇಂದ್ರಿಯ ಏನ ಇಂದ ಬಂತಲ್ಲ ಪೃಥಕ್ ಓಂಕ್ರಿಯತೆ ಅಂದ್ರೆ ಅದು ಇದು ಮುಂದೆ ಬರುತ್ತೆ, ಅದು ವ್ಯಾಖ್ಯಾನ ಮುಂದೆ ಎಲ್ಲ ಓಂಕಾರನೇ ಎಲ್ಲದಕ್ಕೂ ಉತ್ತರ ಅದು ಹೇಳ್ತಾರೆ. ಓಂ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದೋ ಜಮಹಂಸೇನ ಪ್ರಿಯತಾ ಕಮಲಾ.